ज्वलज्येष्ठ निभाकारम् जगदीश पदाश्रयम् जगतीतर विख्यातम् जगन्नाथ गुरुम् भजे। हरिकथामृत सार गुरुगळ करुण विन्दापनितु केळुवे परम भगवद् भक्तरिदनादरसि केळुवदु। ಕವಿಗಳಿಂದಲಿ ತಿಳಿದು ಪ್ರಾತಃಸವನ ಮಾಧ್ಯಂದಿನವು ಸಾಯಮ ಸವನಗಳ ವಸುರುದ್ರ ಆದಿತ್ಯರುಳು ರಾಜಿಸುವ ಪವನನೊಳು ಕೃತಿ ಜಯ ಸುಮಾಯ ಧವನ ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬಾಬುಡಿಗಳಿಂದತ್ತಿಸುತ್ತ ಸುಖಿಸುತ್ತಿರು. ವಿಶೇಷವಾಗಿ ಇದನ್ನ ನಮ್ಮ ಅರಣ್ಯಕಾಚಾರ್ಯರು ಆಯುರ್ಯಜ್ಞ ಪ್ರಕರಣ ಎಂಬುದನ್ನು ತಿಳಿಸಿಕೊಡುತ್ತಾರೆ. ಭಗವಂತನಿಗೆ ಆಹುತಿಯನ್ನು ಕೊಡಬೇಕಂತೆ. ಕಾಲನಾಮಕ ಭಗವಂತನಲ್ಲಿ ದಿವಸವೆಂಬ ಆಹುತಿಗಳನ್ನು ಕೊಡಬೇಕು. ಅದು ಹೇಗೆ ಅರ್ಥ ಆಗಲ್ಲ? ಕಾಲನಾಮಕ ಕೈ ಸಿಗಲ್ಲ, ಹೊರಗೆ ಅಗ್ನಿ ಸಿಗುತ್ತೆ, ಅದು ತುಪ್ಪ ಹಾಕ್ಬೋದು. ಆತನಲ್ಲಿ ಈ ದಿವಸವನ್ನ ಆಹುತಿಯಾಗಿ ಕೊಡೋದು ಹೇಗೆ ಅದನ್ನು ಹೇಳುತ್ತಾರೆ. ಕವಿಗಳಿಂದಲಿ ತಿಳಿದು ಜ್ಞಾನಿಗಳು ವಿಶೇಷವಾಗಿ ಉಪನಿಷದ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ. ಅವರಿಂದ ಉಪದೇಶವನ್ನು ಪಡೆಯಬೇಕು. ಏನದು ಅಂದರೆ, ನಮ್ಮ ಇಡೀ ಜೀವನ 100 ವರ್ಷಗಳ ಕಾಲ. ಒಂದು ಲೆಕ್ಕದಿಂದ ನೋಡಿದರೆ ವರ್ಷಕ್ಕೆ 12 ತಿಂಗಳ ಲೆಕ್ಕ ನೋಡಿದರೆ 100 ವರ್ಷಗಳ ಕಾಲ ಆಯುಷ್ಯ ನಮಗೆ. ಇನ್ನೊಂದು ಲೆಕ್ಕ ಬಾಹಸ್ಪತ್ಯಮಾನದಿಂದ ಲೆಕ್ಕ ಮಾಡ್ತಾ ಬಂದರೆ ವರ್ಷಕ್ಕೆ 10 ತಿಂಗಳು ಲೆಕ್ಕ, ಅದೊಂದು ಲೆಕ್ಕ ಇದೆ. ವರ್ಷಕ್ಕೆ 10 ತಿಂಗಳು ಲೆಕ್ಕ ಪ್ರಕಾರ ಆದರೆ ನಮಗೆಷ್ಟು ವರ್ಷ ಆಯುಷ್ಯ ಆಗುತ್ತೆ ಅಂದರೆ 116 ವರ್ಷ ಆಯುಷ್ಯ. ಜಾಸ್ತಿನೇ ಆಗಲಿಲ್ಲ, ಲೆಕ್ಕ ವ್ಯತ್ಯಾಸ ಅಷ್ಟೇ. ಯಾಕೆ ಇಲ್ಲಿ 2 ತಿಂಗಳು ಜಾಸ್ತಿ ಆಗಿತ್ತು, 100 ಬಂತು, ಇಲ್ಲಿ 2 ತಿಂಗಳು ಕಡಿಮೆ ಆಗಿ 10 ತಿಂಗಳು ವರ್ಷಕ್ಕೆ ಅಂತ ಆಗುತ್ತೆ. ಕೆಲವು ಗಳ ಗಳಿಗೆ ಪಳ ಚೂರು ವ್ಯತ್ಯಾಸದಿಂದ ಹೀಗಾಗುತ್ತೆ. ಒಟ್ಟಾರೆ 116 ವರ್ಷಗಳ ಕಾಲ ನಮ್ಮ ಆಯುಷ್ಯ ಆದರೆ ಆ 116 ವರ್ಷಗಳನ್ನ 3 ಭಾಗ ಮಾಡುತ್ತಾರೆ. ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ. ಹೊರಗಿನ ಯಜ್ಞದಲ್ಲಿ ಹೋಮ ಚಿಕ್ಕದು ಆಗೋಗುತ್ತೆ. ದೊಡ್ಡದಾದ ಯಜ್ಞ ಅಂತ ಮಾಡೋದಾದರೆ ಅದು 3 ಹೊತ್ತಿನಲ್ಲಿ ಮಾಡುತ್ತಾರೆ. ಪ್ರಾತಃ ಕಾಲದಲ್ಲಿ, ಮಧ್ಯಂದಿನ ಸವನ, ಮಧ್ಯಾಹ್ನ ಕಾಲದಲ್ಲಿ, ನಂತರ ರಾತ್ರಿ ಕಾಲದಲ್ಲೂ, ಇನ್ನು ಸಾಯಂಕಾಲದಲ್ಲೂ ಕೂಡ ಅಗ್ನಿಯ ಆರಾಧನೆಯನ್ನು ಮಾಡುತ್ತಾರೆ. ಅಲ್ಲಿ ಭಾಗವನ್ನು ಹೇಳುತ್ತಾರೆ. ಪ್ರಾತಃಸವನ ಅಂದರೆ ಏನು, ಮಧ್ಯಂದಿನ ಸವನ ಅಂದರೆ ಏನು, ಸಾಯಂ ಸವನ ಅಂದರೆ ಏನು ಅಂದ್ರೆ ಹೇಳುತ್ತಾರೆ. ನಮ್ಮ ವಯಸ್ಸಿನಲ್ಲಿ ಹುಟ್ಟಿದಾಗಲಿಂದ 24 ವರ್ಷಗಳ ಕಾಲ ಪ್ರಾತಃಸವನ. 24 ವರ್ಷ ಆದ ಮೇಲೆ 44 ವರ್ಷ ಪರ್ಯಂತರ ಮಾಧ್ಯಂದಿನ ಸವನ. ಇಲ್ಲಿ ಸ್ವಲ್ಪ ಎಡವತ್ತೆ. ಏನದು, ಹುಟ್ಟಿದಾಗಲಿಂದ 44 ವರ್ಷ ಪರ್ಯಂತ ಮಾಧ್ಯಂದಿನ ಸವನವಾ ಅಂದ್ರೆ ಅಲ್ಲ, 24 + 44 ಅಂದ್ರೆ 68 ವರ್ಷ ಬರೋವರೆಗೆ ಮಾಧ್ಯಂದಿನ ಸವನ, ತದನಂತರ 48 ವರ್ಷಗಳ ಕಾಲ ಸಾಯಂ ಸವನ ಅಂತ ಇಷ್ಟು ವಿಶೇಷವಾಗಿ ಹೇಳುತ್ತಾರೆ. ಅದು ಯಾಕೆ ಹಾಗೆ ಅಂದ್ರೆ ಹೇಳುತ್ತಾರೆ, ಗಾಯತ್ರಿ, ತ್ರಿಷ್ಟುಪು, ಅನುಷ್ಠುಪು ಅಂತ 3 ಛಂದಸ್ಸುಗಳಿಗೆ, ಒಂದಕ್ಕೆ 24, ಒಂದಕ್ಕೆ 44, ಇನ್ನೊಂದಕ್ಕೆ 48 ಅಕ್ಷರಗಳಿರತಕ್ಕಂಥ ಛಂದಸ್ಸುಗಳವು. ಆಯಾ ಕಾಲದಲ್ಲಿ ಆಯಾ ವಿಶೇಷವಾಗಿರತಕ್ಕಂಥ ಛಂದಸ್ಸುಗಳಿಂದ ಕೂಡಿದ ಮಂತ್ರಗಳಿಂದಲೇ ಆಹುತಿ ಕೊಡುತ್ತಾರೆ. ಪ್ರಾತಃಸವನದಲ್ಲಿ ಗಾಯತ್ರಿ ಛಂದಸ್ಸಿನಿಂದ ಕೂಡಿದ ಮಂತ್ರಗಳಿಂದಲೇ ಆಹುತಿಯನ್ನು ಕೊಡುತ್ತಾರೆ. ಹೀಗೆ ಯಾವ ಯಾವ ಛಂದಸ್ಸಿನ ಅಕ್ಷರಗಳು ಬಂತೋ ಆಯಾ ಅಕ್ಷರಾಭಿಮಾನಿ ದೇವತೆಗಳು ನಮಗೆ ನಿಯಾಮಕರಾಗಿರುತ್ತಾರೆ. ಗಾಯತ್ರಿ ಛಂದಸ್ಸಿನಲ್ಲಿ 24 ಅಕ್ಷರಗಳಾದರೆ ಆ 24 ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳು ನಮ್ಮ ಮೊದಲು 24 ವರ್ಷದಲ್ಲಿ ನಿಲ್ಲುತ್ತೆ. ಹಾಗಾದರೆ ನಮ್ಮ ಜೀವನದಲ್ಲಿ ವಿಶೇಷವಾಗಿ 3 ಭಾಗ ಆಯಿತು. 116 ವರ್ಷದಲ್ಲಿ ಮೊದಲು 24, ನಂತರ 44, ನಂತರ 48. ಈ ಪ್ರಾತಃವನಕ್ಕೆ ಯಾರು ಯಾರು ಅಂದರೆ ಪ್ರಾತಃವನಕ್ಕೆ ವಸು, ಮಾಧ್ಯಂದಿನ ಸವನಕ್ಕೆ ರುದ್ರ, ಸಾಯಂ ಸವನಕ್ಕೆ ಆದಿತ್ಯ ಅಂತ. ವಸು ರುದ್ರ ಆದಿತ್ಯರು ಅವರೊಳಗಿರತಕ್ಕಂಥ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮೂರ್ತಿಗಳನ್ನ ಚಿಂತಿಸಿ ಹೇಳುತ್ತಾರೆ. ಹೇಗೆ ಅಂದರೆ ದಿವಸವೆಂಬ ಆಹುತಿಗಳಿಂದ ಅಚ್ಚಿಸುತ್ತ ಸುಪಿಸುತ್ತಿರು. ಅದು ಹೇಗೆ ಅರ್ಚನೆ ಮಾಡಬೇಕು ಅಂದರೆ ಹೇಳ್ತಾರೆ, ಆಯಾ ದಿನದಲ್ಲಿ ಎಷ್ಟು ಭಗವದ್ ರೂಪಗಳು ಅಂದರೆ ಹಗಲು ರಾತ್ರಿ ಸೇರಿದರೆ ಒಂದು ದಿನ, ಆ ದಿನದಲ್ಲಿ ಆ ಕಾಲದಲ್ಲಿ ಎಷ್ಟು ಭಗವದ್ ರೂಪಗಳಿರುತ್ತೋ ಅಷ್ಟೂ ಭಗವದ್ ರೂಪಗಳಿಗೂ ಆ ಇಡೀ ದಿನದಲ್ಲಿ ನಮ್ಮಿಂದಾದ ಕೆಲಸಗಳು ಅದನ್ನೇ ಹೇಳ್ತಾರೆ. ಮಹಾನಾರಾಯಣ ಉಪನಿಷತ್ತಿನ ಕೊನೇ ಮಂತ್ರ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನಃ ಶ್ರದ್ಧಾ ಪತ್ನಿ ಶರೀರಮಿಧ್ವಂ ಉರೋ ವೇದಿಹಿ ಲೋಮಾನಿ ಬರ್ಹಿಹಿ ವೇದಿ ಶಿಖಾ ಹೃದಯಂ ಯೂಪಃ ಕಾಮಾಜ್ಯಂ ಮನ್ಯುಃ ಪಶುಃ ತಪೋಗ್ನಿಃ. ಈ ಜೀವನ ಬದುಕೇ ದೊಡ್ಡ ಯಜ್ಞ, ಆ ಯಜ್ಞಕ್ಕೆ ಯಜಮಾನ ಯಾರು? ಜೀವನೇ ಯಜಮಾನ, ಹೆಂಡತಿ ಯಾರು? ಶ್ರದ್ಧಾ ಅಂದರೆ ಅವನ ಶ್ರದ್ಧೆಯೇ ಹೆಂಡತಿ, ಶ್ರದ್ಧಾ ಪತ್ನಿ. ಕಟ್ಟಿಗೆ ಬೇಕಲ್ಲ, ಶರೀರಂ ಇಧ್ಮಂ, ಶರೀರವೇ ಕಟ್ಟಿಗೆ ಅಲ್ಲ. ಹೋಮಕುಂಡ ಉರೋ ವೇದಿಹಿ, ಉರಸ್ಸೆ ವೇದಿ. ದರ್ಭೆಗಳು ಬೇಕು, ಲೋಮಾನಿ ಬರ್ಹಿಹಿ, ರೋಮಗಳೇ ದರ್ಭೆಗಳಂತೆ. ಇನ್ನ ರೋಮಾನಿ ಬರ್ಹಿಹಿ ಹೃದಯಂ ಯೂಪಃ, ಯೂಪಸ್ತಂಭ ಅಂತ ಬೇಕು ಯಜ್ಞದಲ್ಲಿ, ಅಂದರೆ ಪಶುಗಳನ್ನು ಕಟ್ಟಿ ಹಾಕುವಂತಹ ಸ್ತಂಭ, ಅದೇ ಹೃದಯ ಅಂದ್ರು. ಹೃದಯವೇ ಪಶುವನ್ನ ಕಟ್ಟಿ ಹಾಕುವ ಸ್ತಂಭ, ಹೃದಯಂ ಯೂಪಃ. ಆಜ್ಯ ಬೇಕಲ್ಲ, ತುಪ್ಪ ಅಂದರೆ ಕಾಮ ಆಜ್ಯಂ, ಬಯಕೆಗಳೇ ಆಜ್ಯ, ಕಾಮ ಆಜ್ಯಂ. ಇಲ್ಲಿ ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡಬೇಕಲ್ಲ, ಇಲ್ಲಿ ಪಶು ಯಾವುದು? ಮನ್ಯು ಪಶು, ಕ್ರೋಧವೇ ಪಶುವಂತೆ, ಆ ಪಶುವನ್ನು ಕೊಲ್ಲಬೇಕು ಅಂತಾರೆ, ಮನ್ಯು ಪಶು. ಅಗ್ನಿ ಯಾವುದು? ತಪೋಗ್ನಿ. ದಕ್ಷಿಣೆ ಬೇಕಲ್ಲ, ಇಷ್ಟು ದಕ್ಷಿಣ ಯಜ್ಞ ಮಾಡಿ ದಕ್ಷಿಣೆ ಕೊಡದಿದ್ರೆ ಹೇಗೆ ಅಂದರೆ ದಮಶಮ ಹಿತ ದಕ್ಷಿಣ. ದಮ ಶಮ, ಶಮೋ ಮನ್ನಿಷ್ಠತಾ ಬುದ್ಧೇ, ದಮೋ ಇಂದ್ರಿಯ ನಿಗ್ರಹ, ಈ ಎರಡು ಕೂಡ ದಕ್ಷಿಣ ಅಂತ ಹೇಳ್ತಾರೆ. ಅಲ್ಲ, ಇದರಲ್ಲಿ ಹೋತೃ ಅಧ್ವರ್ಯು ಉದ್ಗಾತೃ ಆದಮೇಲೆ ಬ್ರಹ್ಮ ಅಂತ ನಾಲ್ಕು ಜನ ಬೇಕು. ಹೋಮ ಮಾಡುವ ಹೋತೃ, ಅಧ್ವರ್ಯು ಅಂದ್ರೆ ಎಲ್ಲ ಯಜ್ಞ ಭಾಗಗಳನ್ನು ಪ್ರತ್ಯೇಕ ಮಾಡಿಕೊಡುವಂಥವ ಅಧ್ವರ್ಯು. ಆಗಿಂದಾಗ ಯಜ್ಞದಲ್ಲಿ ಬರುವ ಮಂತ್ರಗಳನ್ನು ಸಾಮಗಾನ ಮಾಡುವವನೇ ಉದ್ಗಾತೃ. ಇನ್ನ ಯಜ್ಞದಲ್ಲಿ ಎಲ್ಲವನ್ನ ತಿಳ್ಕೊಂಡಿದ್ದು ಮೌನದಿಂದಿದ್ದು ಯಜ್ಞವನ್ನ ಸರಿ ಮಾಡುವಂಥವ ಬ್ರಹ್ಮ. ಇಲ್ಲಿ ಯಾರಿದ್ದಾರೆ? ನಮ್ಮ ಜೀವನವೇ ಯಜ್ಞ ಅಂದ್ರೆ ನಮ್ಮ ವತಿಯಿಂದ ಹೋಮ ಮಾಡುವ ಪುರೋಹಿತರಿದ್ದಾರ, ಇದ್ದಾರೆ ನೋಡಿ ಅಂದ್ರು. ಚಕ್ಷುರಧ್ವರ್ಯು, ಇಲ್ಲಿ ವಾಕ್ ಹೋತ, ವಾಗಭಿಮಾನಿಯಾಗಿರ್ತಕ್ಕಂಥ ಅಗ್ನಿದೇವರೇ ಹೋತೃ. ಪ್ರಾಣ ಉದ್ಗಾತ, ಪ್ರಾಣದೇವರೇ ಅಹಂಕಾರಿಕ ಪ್ರಾಣದೇವರು ಉದ್ಗಾನ ಸಾಮಗಾನ ಮಾಡ್ತಾ ಇರ್ತಾರೆ. ವಾಕ್ ಹೋತ, ಪ್ರಾಣ ಉದ್ಗಾತ, ಚಕ್ಷುರಧ್ವರ್ಯು, ಚಕ್ಷುರಭಿಮಾನಿ ಸೂರ್ಯದೇವರೇ ಅಧ್ವರ್ಯು. ಇನ್ನ ಬ್ರಹ್ಮಸ್ಥಾನಕ್ಕೆ ಯಾರು? ಮನೋಬ್ರಹ್ಮ, ಮನೋಭಿಮಾನಿಗಳೇ ಬ್ರಹ್ಮಸ್ಥಾನಕ್ಕಿದ್ದಾರೆ. ಹೌದಾ? ಇದು ದೀಕ್ಷಾ ಅಂತ ಬೇಕಲ್ಲ, ಯಾವತ್ ಹ್ರಿಯತೆ ಸಾ ದೀಕ್ಷಾ, ಎಷ್ಟರವರೆಗೆ ಹ್ರಿಯತೆ ಅಂದರೆ ಎಷ್ಟರವರೆಗೆ ನಮಗೆ ಕಷ್ಟ ಕಾಲ ಬರುತ್ತೆ ಅದನ್ನು ದೀಕ್ಷಾ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಕಷ್ಟವನ್ನು ಕೂಡ ದೀಕ್ಷಾ ಅಂತ ಸಂಕಲ್ಪ ಮಾಡಬೇಕಂತೆ. ಸರಿ, ಚೆನ್ನಾಗಿದೆ. ಇಷ್ಟು ಹೇಳಿದ ಮೇಲೆ ಸೋಮಪಾನ ಚರುವಿನ ತುಪ್ಪ ಹೇಳಿದಿರಿ, ಚರುವಿನ ಆಹುತಿ ಬೇಕು, ಅನ್ನ ಹಾಕಬೇಕು, ಸೋಮಪಾನ ಬೇಕು, ಸೋಮ ರಸ ಬೇಕು, ಇವೆಲ್ಲ ಇಲ್ಲಿಂದ ತರ್ತೀರಾ ಈ ಒಂದು ಯಜ್ಞದಲ್ಲಿ ಹೇಳ್ತಾರೆ. ಶ್ರೋತ್ರಮಗ್ನೀತ್ಯಾವದ್ಭ್ರಿಯತೆ ಸಾ ದೀಕ್ಷಾ ಯದಶ್ನಾತಿ ಯತ್ ಪಿಬತಿ ತದಸ್ಯ ಸೋಮಪಾನಂ. ಏನು ತಿಂತಾನೋ ಕುಡಿಯುತ್ತಾನೋ ಅದೆಲ್ಲ ಸೋಮಪಾನ. ಯದ್ರಮತೆ ತದುಪಸದ. ಈ ಜೀವನದಲ್ಲಿ ದಿನದಲ್ಲಿ ಏನೇನು ನಾವು ಸಂತೋಷ ಪಡ್ತೇವೆ ಸುಖಾವಸ್ಥ, ಅದು ಉಪಸದ ಅಂತ ಕರೀತಾರೆ. ಯದ್ರಮತೆ ತದುಪಸದ. ಇನ್ನು ಹೇಳ್ತಾರೆ, ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೇಚ ಸ ಪ್ರವರ್ಗ್ಯ. ನಾವೇನು ತಿರುಗುತ್ತೀವಿ, ನಿಲ್ಲುತ್ತೀವಿ, ಕೂಡುತ್ತೀವಿ, ಏಳುತ್ತೀವಿ, ಎಲ್ಲ ಆ ಪ್ರವರ್ಗಗಳು ಅಂತ ಹೇಳ್ತಾರೆ. ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೇಚ ಸ ಪ್ರವರ್ಗ್ಯ. ಇನ್ನು ಹೇಳ್ತಾರೆ, ಯದಶ್ನಾತಿ ಯತ್ ಪಿಬತಿ ತದಶ ಸೋಮಪಾನಂ. ಇನ್ನು ಹೇಳ್ತಾರೆ, ಯತ್ ಸಾಯಂ ಪ್ರಾತರತ್ತಿ ತತ್ ಸಮಿಧ. ಏನು ಬೆಳಿಗ್ಗೆ ಸಂಜೆ ತಗೊಳ್ತಾನಲ್ಲ ಅದು ಎರಡು ಸಮಿತ್ತುಗಳು ಅಂದ್ರು. ಈ ರೀತಿಯಾಗಿ ಯಾರು ತಿಳ್ಕೊಂಡು ಅದ್ಭುತವಾಗಿ ನಿತ್ಯವೂ ಕೂಡ ಒಂದು ದಿನದಲ್ಲಿ ಆದ ಎಲ್ಲಾ ಕರ್ಮ ತಿನ್ನೋದು ಅಂದರೆ ಸಂಕ್ಷೇಪ ಹೇಳಬೇಕಾದರೆ 10 ಇಂದ್ರಿಯಗಳಿಂದ ಮನಸ್ಸಿನಿಂದ 11 ಇಂದ್ರಿಯಗಳಿಂದ ಏನೇನು ಭಗವಂತನ ಪೂಜಾತ್ಮಕ ಆಹುತಿಗಳನ್ನು ಕೊಡುತ್ತೇವೆ ಅಲ್ಲಿರುವ ಭಗವದ್ ರೂಪಗಳನ್ನ, ಸಕಲ ಕರ್ಮಗಳಲ್ಲಿರುವ ಭಗವದ್ ರೂಪಗಳನ್ನ, ಇಂದ್ರಿಯಗಳಲ್ಲಿರುವ ಭಗವದ್ ರೂಪಗಳನ್ನ, ಪದಾರ್ಥಗತ ಭಗವದ್ ರೂಪಗಳನ್ನ ಎಲ್ಲವನ್ನ ಸೇರಿಸಿ ದಿನದಲ್ಲಿರತಕ್ಕಂಥ ಕಾಲನಾಮಕ ಭಗವದ್ ರೂಪಗಳನ್ನ ಎಲ್ಲವೂ ಸೇರಿಸಿ ಭಗವಂತನಲ್ಲಿ ಐಕ್ಯ ಚಿಂತನೆ ಮಾಡುವುದೇ ದಿವಸವೆಂಬ ಆಹುತಿ. ಈ ಆಹುತಿಯನ್ನ ಕೊಟ್ಟು ಭಗವಂತನ ಅರ್ಚನೆ ಮಾಡಬೇಕು ಎಂಬುದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡಿವೆ, ಸಾಮಗಾನ ಶಸ್ತ್ರ ಸ್ತೋತ್ರ ಅಂತ ಮಂತ್ರಗಳಲ್ಲಿ. ರುಕ್ಕುಗಳನ್ನು ಹಾಗೆ ಹೇಳಿದರೆ ಅದು ಶಸ್ತ್ರ, ಅದನ್ನು ಸಾಮಗಾನ ಮಾಡಿದರೆ ಸ್ತೋತ್ರ ಅಂತ ಹೇಳ್ತಾರೆ. ಅಲ್ಲ, ನಮ್ಮಲ್ಲಿ ಈ ಜೀವನದಲ್ಲಿ ಸ್ತೋತ್ರ ಯಾವುದು, ಶಸ್ತ್ರ ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ. ಹಾಸ ತಾಂಬೂಲ ಭಕ್ಷಣ ಮೈಥುನ ಶವಹೃತಿ ತದ್ದಾಹ ಪ್ರಭೃತೀನಿ. ವಿಶೇಷವಾಗಿ ನಮ್ಮ ಜೀವನ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಬರತಕ್ಕಂಥ ನಗೋದು ತಾಂಬೂಲ ಭಕ್ಷಣಾದಿಗಳು ಅದು ಮೈಥುನ ಮೊದಲಾದ ಎಲ್ಲವೂ ಕೂಡ ಸ್ತೋತ್ರ ಅಂದ್ಬಿಡ್ತು. ಶಸ್ತ್ರಮಂತ್ರ ಯಾವುದು ಅಂತ ಹೇಳ್ತಾರೆ, ನಾವು ಸತ್ತು ಹೋಗೋದು ಏನ್ರಿ ಅಮಂಗಳ ಹೇಳ್ತೀರಾ, ಇನ್ನ ಬದುಕಿದ್ದೇವೆ ಅವಾಗೆ ಕೊಂದು ಬಿಡ್ತೀರಾ ಅಂದ್ರೆ, ನಾವು ಸತ್ತಾಗ ಆ ಚಿಂತನೆ ನಮಗೆ ಬರಲ್ಲ, ಹೊರಗಾಕಿರ್ತಾರೆ. ಇವಾಗಲೇನೆ ಸಾಯುವ ಕಾಲಕ್ಕಿನ ಚಿಂತನೆ, ಸತ್ತ ಮೇಲೆ ನಮ್ಮ ಹೆಣವನ್ನ ಹೊತ್ತುಕೊಂಡು ಹೋಗೋದು, ಅದನ್ನು ಸುಡುವುದು, ಎಲ್ಲವನ್ನ ಚಿಂತಿಸಿ ಕೃಷ್ಣಾರ್ಪಣ ಬಿಡಬೇಕಂತೆ, ಇದು ಶಸ್ತ್ರ ಅಂತ ಹೇಳ್ತಾರೆ. ಶಸ್ತ್ರ ಸ್ತೋತ್ರ, ನನ್ನ ಮಾತು ನೋಡಿ, ದೊಡ್ಡವರ ಮಾತಿದು. ಶವಕೃತಿ ತದ್ದಾಹ ಪ್ರಭೃತೀನಿ ಶಸ್ತ್ರ ಸಂಹಿತಾನಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಅದ್ಭುತವಾಗಿ ವಿಶೇಷವಾಗಿರತಕ್ಕಂಥ ಯಜ್ಞ ನಡೆಯುತ್ತೆ. ಈ ಯಜ್ಞದಲ್ಲಿ ಮರಣಮೇವ ಅವಭೃತ ಸ್ನಾನಂ, ಮರಣವೇ ಅವಭೃತ ಸ್ನಾನ. ಅಲ್ಲಿ ಮೂರು ಮಂತ್ರಗಳು ಬರುತ್ತೆ, ಅಚ್ಯುತಮಸಿ ಅಕ್ಷತಮಸಿ ಪ್ರಾಣಶಂಸಿತಮಸಿ ಅಂತ. ಭಗವಂತನನ್ನ ಚೆನ್ನಾಗಿ ಚಿಂತನೆ ಮಾಡುತ್ತಾರೆ. ನೀನು ಅಕ್ಷತಮಸಿ ಸ್ವರೂಪೇಣ ಅಕ್ಷಯೋಸಿ, ನಿನಗೆ ಸ್ವರೂಪತಃ ನಾಶವಿಲ್ಲ. ಇನ್ನ ಅಚ್ಯುತಮಸಿ ಗುಣೈಹಿ ಅಚ್ಯುತೋಸಿ, ನಿನಗೆ ಯಾವ ಗುಣಗಳಿಂದ ನಿನ್ನಿಂದ ಭೇದವಿಲ್ಲವಯ್ಯ, ಯಾವ ಗುಣಗಳು ನಿನ್ನ ಬಿಟ್ಟು ಹೋಗಲ್ಲ. ಇನ್ನ ಪ್ರಾಣಶಂಸಿತಮಸಿ ಅಂದ್ರೆ ಮುಖ್ಯ ಪ್ರಾಣಾದಪಿ ಅಧಿಕ ಸುಖೋಸಿ, ನೀನು ಪ್ರಾಣಾದಿ ದೇವತೆಗಳಿಗಿಂತ ಲಕ್ಷ್ಮೀದೇವಿಗಿಂತ ಸುಖ ಪೂರ್ಣ ರೂಪನಾಗಿದ್ದೀಯಾ ಅಂತ ದೇವರನ್ನ ಸ್ಮರಣೆ ಮಾಡತ ಪ್ರಾಣ ಬಿಡಬೇಕು ಅಂದ್ರು. ಇದು ಮರಣ ಅವಭೃತ ಸ್ನಾನ ಅಂತ ಹೇಳಿದ್ರು. ಇಂಥ ಯಜ್ಞವನ್ನ ತಿಳಿದುಕೊಂಡು ಮಾಡಿ ಅಂತ ದಾಸರಾಯರು ಹೇಳ್ತಾರೆ. ಇಷ್ಟೆಲ್ಲ ದಾಸರಾಯರು ಆ ಪದ್ಯದಲ್ಲಿ ಹೇಳ್ತಾ ಇಷ್ಟೆಲ್ಲ ವಿವರೆಯಲ್ಲಿ ಹೇಳಿದ್ರು ಅಂದ್ರೆ ಜ್ಞಾನಿಗಳೆಲ್ಲ ಚೆನ್ನಾಗಿ ಷೋಡಶಿಯಲ್ಲಿ ಹೇಳಿದ್ರು, ಉಪನಿಷತ್ತಲ್ಲಿ ಹೇಳಿದ್ದನ್ನೇ ವಿಸ್ತಾರವಾಗಿ ಹೇಳಿದ್ರು, ಅದನ್ನ ಒಂದು ಮಾತಲ್ಲಿ ಹೇಳಿದ್ರು. ಕವಿಗಳಿಂದಲೇ ತಿಳಿದು ಅಂದ್ರು. ನಾನು ಹೇಳಿದ್ದೇ ಇಲ್ಲ ಅಂತ ತಿಳ್ಕೋಬೇಡಿ, ನಾನು ರುಚಿ ಮಾತ್ರ ತೋರಿಸಿಕೊಟ್ಟೆ, ಅದನ್ನ ಜ್ಞಾನಿಗಳಿಂದ ಪೂರ್ಣವಾಗಿ ತಿಳ್ಕೊಂಡು ಅನುಷ್ಠಾನಕ್ಕೆ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಕವಿಗಳಿಂದಲೇ ತಿಳಿದು ಅಂತ ತಿಳಿಸಿಕೊಟ್ರು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಚತುರವಿಂಶತಿ ಅರ್ಧ ವಸುದೇವತೆಗಳು ಪ್ರದ್ಯುಮ್ನ ನಿಪ್ಪನು ಚತುರ ಚತ್ವರಿಂಶತಿಗಳಲ್ಲಿ ಸಂಕರುಷಣಾಖ್ಯ ಹುತವಹ ಕ್ಷಣೋಳಿಹನು ಮಾಯಾಪತಿಯು ಹದಿನಾರಧಿಕ ದ್ವಾತ್ರಿಂಶತಿ ವರ್ಷಗಳಲ್ಲಿಪ್ಪ ಇಪ್ಪನು ಆದಿತ್ಯಳೋಳ್ ಸಿತಕಾಯ. ಇಲ್ಲಿ ಹೇಳ್ತಾ ಇದ್ದಾರೆ, ಚತುರವಿಂಶತಿ ಅರ್ಧ ವಸುದೇವತೆಗಳು ಪ್ರದ್ಯುಮ್ನ ನಿಪ್ಪನು, ನಮ್ಮ 116 ವರ್ಷಗಳಲ್ಲಿ 24 ವರ್ಷಗಳಿಗೆ ನಿಯಾಮಕರು ಯಾರು? ವಸು ನಾಮಕ ದೇವತೆಗಳು. ಅವರಲ್ಲಿ ಪ್ರದ್ಯುಮ್ನ ನಾಮಕ ಭಗವಂತ ಇದ್ದಾನೆ. 44 ವರ್ಷ ಮಾಧ್ಯಂಜನ ಸವನದಲ್ಲಿ ಸಂಕರ್ಷಣ, ಯಾರಲ್ಲಿ? ರುದ್ರ ಹುತವಾಹಕ್ಷನೊಳಿಹನು, ರುದ್ರಾಂತರ್ಗತ ಸಂಕರ್ಷಣನಾಗಿದ್ದಾನೆ. ನಂತರ ಮಾಯಾಪತಿ ಅಂದರೆ ವಾಸುದೇವ 16 ದ್ವಾತ್ರಿಂಶತಿ ಅಂತ ಹೇಳಿದರು. ದ್ವಾತ್ರಿಂಶತಿ ಅಂದರೆ 32, 16 ಸೇರಿದರೆ 48 ವರ್ಷಗಳ ಕಾಲ. ವರ್ಷಗಳಲ್ಲಿ ಇಪ್ಪನು ಆದಿತ್ಯನೋಳ್, ಆದಿತ್ಯನಲ್ಲಿ ಇದ್ದಾನಂತೆ. ಹೇಗಿದ್ದಾನೆ? ಸಿತಕಾಯ ವಾಸುದೇವ, ಸಿತ ಅಂದರೆ ಶುಕ್ಲ, ಬಿಳೀ ಶರೀರ ಇರತಕ್ಕಂಥ ವಾಸುದೇವ ಅಲ್ಲಿದ್ದಾನೆ ಅಂತ. ಇಲ್ಲಿ ದ್ವಾತ್ರಿಂಶತಿ ವರ್ಷಗಳಲ್ಲಿ ಇಪ್ಪನು ಆದಿತ್ಯನೋಳ್ ಅಸಿತಕಾಯ ಅಂತ ಬಿಡಿಸಿಕೊಂಡಿದ್ದಾರೆ. ಅಸಿತ ಅಲ್ಲ, ಸಿತಕಾಯ ಅಂತ ಬಿಡಿಸಬೇಕು. ನೋಳ್ ಸಿತಕಾಯ ಅಂತ ಬಿಡಿಸ್ಕೋಬೇಕು, ಇಲ್ಲಾಂಗಿದ್ರೆ ಅಪಾರ್ಥ ಆಗಿಬಿಡುತ್ತೆ. ದೇವ ಅಸಿತ ಅಲ್ಲ, ಸಿತ. ಯಾರು? ಸಿತಾಸಿತ ಪಕ್ಷ. ಸಿತಪಕ್ಷ ಅಂದ್ರೆ ಶುಕ್ಲ ಪಕ್ಷ, ಅಸಿತ ಪಕ್ಷ ಅಂದ್ರೆ ಕೆಟ್ಟ ಪಕ್ಷ. ಸಿತಕಾಯ ಅಂದ್ರೆ ಬಿಳಿ ಕಾಯ, ಶುಕ್ಲ. ಯಾರು? ನಮ್ಮ ವಾಸುದೇವ ಬಿಳಿ ಬಣ್ಣದವ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ನೋಡಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಏನದು? ವಸು, ರುದ್ರ, ಆದಿತ್ಯ ಅಂತ ಹೇಳಿದಾಗ ಇದೆಲ್ಲಿ ಬರುತ್ತೆ ಅಂದ್ರೆ ಛಾಂದೋಗ್ಯ ಉಪನಿಷತ್ತಿನ 3 ಇವೆಲ್ಲ ಬರ್ತಾ ಬರುತ್ತೆ. ನೀವು ಭಾರತ ಹೇಳಿಸ್ತಾ ಇದ್ದೀರಲ್ಲ, ಭಾರತ ಪ್ರವಚನ ಮಾಡಿಸ್ತಾ ಇದ್ದೀರಾ, ಉಪನಿಷತ್ತೆಲ್ಲ ಹೇಳಿಸಿ, ಎಲ್ಲಾ ಉಪನಿಷತ್ತು ವಿಸ್ತಾರವಾಗಿ ಪ್ರವಚನ ಮಾಡಿಸಿ, ಎಲ್ಲರೂ ಕೇಳ್ತಾರೆ. ಯಾರು ಪ್ರಾಯಶಃ ಎಲ್ಲಾ ಉಪನಿಷತ್ತು ಕೇಳಿರಲ್ಲ, ಎಲ್ಲಾ ಉಪನಿಷತ್ತು ಕೂಡ ಪೂರ್ಣವಾಗಿ ಯಾರು ಕೇಳಿರಲ್ಲ, ಹಾಗೆ ಹೇಳಿಸಿಬಿಡಿ, ಒಳ್ಳೇದಾಗುತ್ತೆ. ಇಲ್ಲಿ ವಸು, ರುದ್ರ, ಆದಿತ್ಯ ಅಂದ್ರೆ ಅಷ್ಟವಸು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಅಂತ ತಿಳಿಯಬೇಡಿ. ಯಾರಿವರು ಅಂದ್ರೆ ತತ್ವನಿಯಾಮಕ ದೇವತೆಗಳೇ ವಸು, ರುದ್ರ, ಆದಿತ್ಯ ನಾಮಕರಾಗಿ ಈ ಯಜ್ಞದಲ್ಲಿದ್ದಾರೆ. ಹೊರಗಿನ ಯಜ್ಞದಲ್ಲಿ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಇದ್ದರೆ ಈ ಜೀವನ ಯಜ್ಞದಲ್ಲಿ ಮಾತ್ರ ತತ್ವಾಭಿಮಾನಿಗಳೇ ವಸು, ರುದ್ರ, ಆದಿತ್ಯರಾಗಿ ನಿಂತಿದ್ದಾರೆ. ಅಲ್ಲ, ಇವರಿಗೆ ವಸು, ರುದ್ರ, ಆದಿತ್ಯ ಅಂತ ಒಬ್ಬರಿಗೇನೆ 3 ಹೆಸರು ಹೇಗೆ ಹೇಳ್ತಾರೆ? ಯಾರಾದರೆ ಚಿಂತನೆ ಮಾಡುತ್ತಾರೋ ಅವರನ್ನ ಸುಖೇನ ವಾಸಯಂತೀತಿ ವಸವಃ. ಚೆನ್ನಾಗಿ 24 ವರ್ಷದ ಒಳಗೆ ಬದುಕು ಬೇಕು ನಮಗೆ. ಯಾಕೆ? ಬಾಲಾರಿಷ್ಟಗಳು, ಆರಿಷ್ಟಗಳು ಎಲ್ಲ ಇರುತ್ತೆ. ಅಪಮೃತ್ಯು ಹುಡುಗರಿಗೆ ಕಾದಿರುತ್ತೆ. ಅದರಿಂದ ರಕ್ಷಣೆ ಮಾಡಿ ಬದುಕುವಂತೆ ಮಾಡುತ್ತಾರಾದ್ದರಿಂದ ವಸವಃ ಅಂತ ಹೇಳಿದರು. ಇನ್ನು ಚೂರು ಬೆಳೆದ ಮೇಲೆ ಎಲ್ಲಾ ಉಪದ್ರ ಕೊಡೋರೆ, ಆಫೀಸಿನಾಗ ಉಪದ್ರ, ಹೊರಗು ಉಪದ್ರ, ಒಳಗು ಉಪದ್ರ, ಹೌದಲ್ವಾ? ಎಲ್ಲಾ ಉಪದ್ರಮಯ. ಅದಕ್ಕೆ ಹೇಳ್ತಾರೆ ರುದ್ರ ಅಂತ ಅವರಿಗೆ, ತತ್ವಾಭಿಮಾನಿಗಳಿಗೆ ಹೆಸರು ರುದ್ರರು ಅಂತ. ಯಾಕೆ ಅಂದ್ರೆ ದುಷ್ಟರನ್ನ ರೋದಯಂತಿ, ದುಷ್ಟರು ಅಳುವಂತೆ ಮಾಡುತ್ತಾರೆ. ನಮಗೆ ಉಪದ್ರ ಕೊಡುವಂತಹ ದುಷ್ಟರು ಅಳುವಂತೆ ಮಾಡುತ್ತಾರಾದ್ದರಿಂದ ಅವರಿಗೆ ರುದ್ರರು ಅಂತ ಹೆಸರು. ಇನ್ನ ಆದಿತ್ಯರು ಅಂತ ಯಾಕೆ ಹೆಸರು ಇವರಿಗೇನೆ ಅಂದ್ರೆ ಆದಾನಾಧಿಕಾರ ಇತೃತ್ವ, ನಮ್ಮಿಂದ ಕೊಡೋದು ತಗೊಳ್ಳೋದು ಮೊದಲಾದ ಎಲ್ಲ ಮಾಡಿಸ್ತಾರಂತೆ. ಹೌದು, ಹುಡುಗರಿದ್ದಾಗ ಆಟ ಪಾಠದಲ್ಲೇ ಕಳೆಯುತ್ತೆ, ಮಧ್ಯದಲ್ಲಿ ಎಲ್ಲ ಉಪದ್ರಗಳು ಕಳ್ಕೊಂಡು ದುಡ್ಡು ಸಂಪಾದನೆ ಮಾಡಿದ್ರೆ ಸಾಕಾಗತ್ತೆ. ಇನ್ನು ಕೊನೆಯ ಕಾಲದ ಚೂರು ದಾನ ಧರ್ಮ ಎಲ್ಲ ಶುರು ಮಾಡ್ತೀವಲ್ಲ ಅದಕ್ಕೆ ಆ ದಾನ ಅಧಿಕಾರ ಯುತತ್ವ ಅಂತ ಹೇಳಿದ್ರು. ಇಟ್ಟು ವಸು ರುದ್ರ ಆದಿತ್ಯರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರನ್ನ ಚಿಂತನೆ ಮಾಡಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಇದ್ಯಾರು ಹೇಳಿದ್ದು? ಇತರಾ ದೇವಿಯ ಪುತ್ರನಾಗಿರತಕ್ಕಂಥ ಐತರೇಯ ಮಹಿದಾಸ ಹೇಳಿದ್ದು. ಅದಕ್ಕೆ ಹೇಳ್ತಾರೆ, ಈ ಉಪಾಸನೆಯನ್ನ ಅಥವಾ ಈ ಚಿಂತನೆಯನ್ನ ಯಾರು ವಿಶೇಷವಾಗಿ ಚಿಂತನೆ ಮಾಡುತ್ತಾರೋ ಅವರಿಗೂ 116 ವರ್ಷಗಳ ಆಯುಷ್ಯ, ಅಂದ್ರೆ ಪೂರ್ಣ 100 ವರ್ಷ ಆಯುಷ್ಯ ಬದುಕುತ್ತಾರವರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಮುಂದೆ ಹೇಳ್ತಾರೆ, ಷೋಡಶೋತ್ತರ ಶತವರುಷದಲ್ಲಿ ಷೋಡಶೋತ್ತರ ಶತ ಸ್ವರೂಪದಿ ಕ್ರೀಡಿಸುವ ವಸುರುದ್ರಾದಿತ್ಯರುಳು ಸತಿಸಹಿತ ವ್ರೀಡವಿಲ್ಲದೆ ಭಜಿಪ ಭಕ್ತರ ಪೀಡಿಸುವ ದುರಿತೌಘಗಳ ದೂರೋಡಿಸುತ್ತ ಬಳಿಯಲಿ ಬಿಡದ ನೆಲಸಿಪ್ಪ ಭಯಹಾರಿ. ಇನ್ನು ಹೇಳ್ತಾರೆ, ಷೋಡಶೋತ್ತರ ಶತವರುಷದಲ್ಲಿ, ಷೋಡಶವೇ ಉತ್ತರದಲ್ಲಿರುವ ಶತವರುಷ, ಶತವರುಷ ಅಂದ್ರೆ 100, ಅದಕ್ಕೆ ಉತ್ತರ, ಪೂರ್ವ ಅಂದ್ರೆ ಮೊದಲು, ನಂತರ ಉತ್ತರ ಅಂದ್ರೆ ನಂತರ, 100ರ ನಂತರ 16 ವರ್ಷ, 116 ವರ್ಷಗಳಲ್ಲಿ ಭಗವಂತ ಹೇಗಿರ್ತಾನೆ? 116 ವರ್ಷಗಳ ರೂಪದಲ್ಲೇ ಇರ್ತಾನೆ. ಷೋಡಶೋತ್ತರ ಶತ ಸ್ವರೂಪದಿ ಕ್ರೀಡಿಸುವ ಭಗವಂತ ಹೇಗಿರ್ತಾನೆ? ವಸುರುದ್ರ ಆದಿತ್ಯರುಳು ಸತಿಸಹಿತ, ವಸುರುದ್ರ ಆದಿತ್ಯರಲ್ಲಿ ಭಗವಂತ ತನ್ನ ಸತಿಸಹಿತನಾಗಿದ್ದುಕೊಂಡು ಆಟ ಆಡ್ತಾನಯ್ಯ. ವ್ರೀಡವಿಲ್ಲದೆ ಭಜಿಪ ಭಕ್ತರ, ಭಗವಂತನ ಪೂಜಾ ವಿಶೇಷವಾಗಿ ಪೂಜಾ ಮಾಡಲಿಕ್ಕೆ ಸ್ವಾಮಿಯೇ ಆತನೇ ನನಗೆ ಬೇಕು ಶ್ರೀಹರಿ, ಇನ್ಯಾರೂ ಬೇಕಾಗಿಲ್ಲ. ಅಂದ್ರೆ ಯಾರು ನೋಡಿ ನನಗೆ ನಕ್ಕಿದ್ರೇನು, ಬಿಟ್ಟರೇನು, ಯಾರು ನನಗೆ ಮೆಚ್ಚಳಿಕೆ ಕೊಟ್ರೇನು, ಬೈದ್ರೆ ಏನು, ಏನು ಮಾಡಿದ್ರೇನು, ಯಾರು ಬೇಡ, ಶ್ರೀಹರಿ ವಾಯು ಗುರುಗಳ ಕರುಣೆಯೇ ಸಾಕು ಅಂತ ಯಾರು ಚೆನ್ನಾಗಿ ಭಜನೆ ಮಾಡುತ್ತಾರೋ ನಾಚಿಕೆ ಇಲ್ಲದೆ, ಅಂದ್ರೆ ಮುದ್ರೆ ನಾಮ ಹಚ್ಕೊಂಡ್ರೆ ಯಾರು ನಗ್ತಾರೋ ಏನೋ, ಆಫೀಸ್ಗೆ ಹೋದ್ರೆ ಶಿಖಾ ಬಿಟ್ರೆ ಯಾರು ನಗ್ತಾರೋ ಏನೋ, ಹೌದೋ ಅಲ್ವೋ, ಶಿಖಾ ಬಿಟ್ರೆ ನಗ್ತಾರೇನೋ ಅಂತ, ಶಿಖಾ ಕೂಡ ಚೂರೇ ಚೂರು ಎಲ್ಲೋ ಇಲಿ ತರ ಇರುತ್ತೆ, ಅದನ್ನ ಒಡಗ ಬಚ್ಚಿಟ್ಕೊಂಡು ಹೋಗ್ತಾ ಇರ್ತಾರೆ, ಯಾಕೆ ಕಾಣಿಸಬಾರದು, ಅದಕ್ಕೊಂದು ಟೋಪಿ ಅಲ್ವಾ, ಅದಕ್ಕೊಂದು ಟೋಪಿ ಹಾಕೊಂಡು ತಿರುಗಾಡ್ತಾ ಇರ್ತೀವಿ, ಯಾಕೆ, ಏ ಕಾಣಿಸಿದ್ರೆ ಎಲ್ಲರೂ ಇದು ಮಾಡ್ತಾರಪ್ಪ, ನಾವು ಎಲ್ಲರಲ್ಲೂ ಒಂದಾಗಿರ್ಬೇಕು, ಯಾಕಿರ್ಬೇಕು, ನಮ್ಮ ಪಾಡಿ ನಾವಿದ್ರೆ ಎಲ್ಲ ಸರಿ ಆಗ್ತಾರೆ. ನಾನು ಹೋಗ್ತಾ ಇದ್ದೆ, ಇಂಜಿನಿಯರ್ ಆಗಿದ್ದೆ, ದೊಡ್ಡ ದುಡ್ಡಿಟ್ಕೊಂಡು ಹೋಗ್ತಾ ಇದ್ದೆ, ಮೊದಲೊಂದು 2 ತಿಂಗಳು ಬಹಳ ಉಪದ್ರ ಕೊಟ್ರು, ಆಮೇಲೆ ಅವರವರೇ ಕಮ್ಮಿ ಆದ್ರು, ಕೊನೆಗೆ ಯಾವ ಸುದ್ದಿಗೆ ಬಂತು ಅಂದ್ರೆ ಅಕ್ಷತೆಯ ಅಂಗಾರ ಇಟ್ಟಿಲ್ಲ ಅಂದ್ರೆ ಏನ್ ಸ್ವಾಮಿ ಉಪವಾಸ ಇತ್ತೋ ಅಂತ ಕೇಳೋ ಪರಿಸ್ಥಿತಿ ಬಂತು. ಯಾಕಂದ್ರೆ ನಾವಿರೋದ್ರ ಮೇಲೆ ಹೋಗುತ್ತೆ, ನಮ್ಮ ವ್ಯಕ್ತಿತ್ವದ ಮೇಲೆ ಅವರ ಪ್ರವೃತ್ತಿ ಎಂಬುದು ಹೋಗುತ್ತೆ. ಅಷ್ಟೇ ಅಲ್ವಾ, ಬೆಂಗಳೂರಲ್ಲಿ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ನನಗೆ, ಕೆಲವರು ನೋಡಿದ್ರೆ ಆಯಾ ಸ್ಕೂಲ್ಗಳ ಹತ್ರ ಹೋಗ್ತಾ ಇದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಪಾಪ ಮುದ್ರೆ ನಾಮ ಗೋಪಿಚಂದ್ರ ಹಚ್ಕೊಂಡು ಸರ 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 ಓಡ್ತಾ ಇರ್ತಾರೆ, ಅದು ನೋಡಿ ಎಷ್ಟು ಸಂತೋಷ ಆಗ್ಬಿಡುತ್ತೋ. ಅವ್ರಿಗೆ ನಾಚಿಕೆ ಇಲ್ಲ, ಎಲ್ಲ ಹುಡುಗರು ಅಳಿಸ್ತಾರೆ ಇದು ಮಾಡ್ತಾರೆ ಏನೂ ಇಲ್ಲ, ಬಹಳ ಸಂತೋಷ ಆಗುತ್ತೆ. ಮಿಕ್ಕ ಊರಲ್ಲಿ ಇದು ಕಾಣಿಸಲ್ಲ ನನಗೆ, ಮಿಕ್ಕ ಊರುಗಳಲ್ಲಿ ಮುದ್ರೆನಾಮ ಕಾಣಿಸಿದ್ರೆ ಬಹಳ ಕಷ್ಟ. ಅದು ಆಂಧ್ರ ಕಡೆ, ಅದೇ ಅದು ಕೋಸ್ತಾ ಆಂಧ್ರ, ವಿಶಾಖಪಟ್ಟಣ ವಿಜಯವಾಡ ಅಂತ ಕಡೆ ಹೋದ್ರೆ ಮಾಧ್ವರು ಕಾಣಿಸೋದೇ ಇಲ್ಲ, ಇರಲ್ಲ ಅಂತ ಇದ್ದಾರೆ. ಒಬ್ಬರು ಮುದ್ರೆನಾಮ ಹಚ್ಚಲ್ಲ, ಅಕ್ಷತೆ ಅಂಗಾರ ಹಚ್ಚೋದೇ ಇಲ್ಲ, ಅಲ್ಲಿ ಗ್ಯಾರಂಟಿ ಏನಂತ, ಅವ್ರ ಮನೆಯಲ್ಲಿ ಶ್ರಾದ್ದ ಆಯಿತು ಅಂತ ಹೇಗೆ ನೀವು ತಿಳ್ಕೊತೀರಾ? ಮುದ್ರೆನಾಮ ಹಚ್ಚಿದ ಅಂದ್ರೆ ಆ ವ್ಯಕ್ತಿ, ಓ ಇವರ ಅಪ್ಪನ ಶ್ರಾದ್ದ ಇದೆ ಅಂತ ಅರ್ಥ. ಹೌದು, ಅಪ್ಪನ ಶ್ರಾದ್ದಕ್ಕಾದ ಹಚ್ತಾರ ಅವರು, ಸ್ವಲ್ಪ ಚೆನ್ನಾಗಿ ಹಚ್ಚಿ ಎಲ್ಲ ಮಾಡ್ತಾರೆ. ವಿಶೇಷವಾಗಿ ನನ್ನ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಆ ವಿಶಾಖಪಟ್ಟಣದಲ್ಲಿದ್ದೆ, ಒಂದು ಪ್ರಾಣಿ ಕಾಣಿಸಲ್ಲ ಬ್ರಾಹ್ಮಣರು, ಮುದ್ರೆನಾಮ ಹಚ್ಕೊಂಡವರು ಒಬ್ಬರೂ ಇಲ್ಲ. ಅಂತ ಕಾಲಕ್ಕೆ ಒಂದ್ಸಲ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ, ಬ್ರಿಡ್ಜ್ ಮೇಲೆ ಕಳಾಗೆ ಒಂದು ಹೆಣ ಹೋಗ್ತಾ ಇತ್ತು, ಸರಿಯಾಗಿ ಬ್ರಿಡ್ಜ್ ಇಳಿಯೋ ಹೊತ್ತಿಗೂ ಹೆಣ ಹತ್ರ ಬರುವ ಸರಿ ಹೋಯಿತು, ಹೆಣ ನೋಡಬಾರದು, ನನ್ನ ಕಣ್ಣದರ ಮೇಲೆ ಬಿತ್ತು. ನೋಡಿದ್ರೆ ಹೆಣಕ್ಕೆ ಮುದ್ರೆ ಹಾಕಿದ್ದಾರೆ. ನಮ್ಮವರದೇ ಇದ್ದಂಗಿದೆ, ಎಷ್ಟು ಖುಷಿ ಆಯಿತು, ಅಪ್ಪ ಮುದ್ರೆ ನೋಡಿದ್ನಲ್ಲ ಅಂತ ಆನಂದ ಪಟ್ಟೆ ನಾವು. ಅಂತಹ ಪರಿಸ್ಥಿತಿ ಇರುತ್ತೆ. ಬೆಂಗಳೂರಲ್ಲಿ ಇಲ್ಲ, ನಿಜವಾಗಿ ಕಲ್ಯಾಣ ನಗರಿಯ ಎಲ್ಲರೂ ಒಳ್ಳೆ ಅನುಷ್ಠಾನ, ಏಕಾದಶಿ ಉಪವಾಸ ಅನುಷ್ಠಾನಗಳೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ವ್ರೀಡವಿಲ್ಲದೆ ಭಜಿಪ ಭಕ್ತರ ನಾಚಿಕೆ ಇಲ್ಲದೆ ಯಾವ ರೀತಿಯಲ್ಲಿ ಭಗವಂತನ ಪಾದಾಲಗಳನ್ನು ಚಿಂತನೆ ಮಾಡಬೇಕು ಆ ರೀತಿಯಲ್ಲಿ ಮಾಡತಕ್ಕಂತಹ ಭಕ್ತರ ಪೀಡಿಸುವ ದುರಿತೌಘಗಳ ಅವರನ್ನ ಏನು ಕಷ್ಟ ಕೊಡುವಂತಹ ದುರಿತ ರಾಶಿಗಳಿವೆ ಅದನ್ನೆಲ್ಲ ಈ ಚಿಂತನೆ ಮಾಡಿದವರಿಗೆ ದೂರೋಡಿಸುತ್ತ ದೂರವಾಗಿ ಓಡಿಸಿಬಿಟ್ಟು ಬಳಿಯಲ್ಲಿ ಬಿಡದೆ ನೆಲೆಸಿಪ್ಪ ಭಯಹಾರಿ. ಹಾಗಾದರೆ ಈ ಉಪಾಸನೆಯಲ್ಲಿರುವ ಭಗವಂತನ ಗುಣ ಯಾವುದು ಅಂದ್ರೆ ಭಯಹಾರಿ ಎಂದು ಚಿಂತನೆ ಮಾಡ್ತಾ ಇದ್ದಾರೆ. ಭಯವನ್ನು ನಾಶನ ಮಾಡತಕ್ಕಂತಹ ಕಾಲನಾಮಕ ಭಗವಂತನ ವಿಶೇಷವಾದ ಉಪಾಸನೆಯನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಮುಂದೆ ಹೇಳುತ್ತಾರೆ, ಮೂರಧಿಕ 80520 ರೂಪದಿ ತೋರುತಿಪ್ಪ ದಿವಾ ನಿಷಾದಿಪರೊಳಗೆ ನಿತ್ಯದಲ್ಲಿ ಭಾರತಿ ಪ್ರಾಣರೊಳಗಿದ್ದು ನಿವಾರಿಸುತ ಭಕ್ತರ ದುರಿತ ಹಿಂಕಾರ ನಿಧನ ಪ್ರಥಮ ರೂಪದಿ ಪಿತೃಗಳನೆ ಪೊರೆವ. ಇಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. 380520 ರೂಪದಿ 83520 ರೂಪದಿಂದ ಏನು ಹೇಳಿದ್ರು, 380000+3 ಅಂದ್ರೆ 83000. 83000 520 ಅಂದ್ರೆ 83520 ರೂಪಗಳಿಂದ ಭಗವಂತ ಇದ್ದಾನೆ. ಎಲ್ಲಿದ್ದಾನೆ ಅಂದ್ರೆ ಹಗಲು ದಿವಾ ನಿಷಾಧಿಪರೊಳಗೆ ನಿತ್ಯದರಿ ಅಂತ ಹೇಳ್ತಾ ಇದ್ದಾರೆ. ಹೇಗಾಗುತ್ತದು ಅಂದ್ರೆ 116 ನಮಗೆ ಆಯುಷ್ಯ ಹೇಳಿದ್ದೆ. 116 ಹಗಲು, ಅದರಲ್ಲಿ ಒಂದೊಂದು ವರ್ಷಕ್ಕೆ 360 ದಿನ. 360 ಹಗಲು, 360 ರಾತ್ರಿ. ಹಾಗಾದರೆ ಎಷ್ಟಾಗುತ್ತೆ, 441760 ರೂಪ ಹಗಲಿಗೆ ಒಂದು, ರಾತ್ರಿಗೆ ಒಂದಾಗುತ್ತೆ. ಒಟ್ಟಾರೆ ಸೇರಿ ಎಷ್ಟಾಗುತ್ತೆ, 83520 ರೂಪಗಳಿಂದ ಭಾರತೀ ಪ್ರಾಣರೊಳಗಿದ್ದು, ಭಾರತೀ ಪ್ರಾಣರಲ್ಲಿ ನಿಂತುಕೊಂಡಿದ್ದು ಏನು ಮಾಡುತ್ತಾ ಇದ್ದಾನೆ ಭಗವಂತ, ನಿವಾರಿಸುತ ಭಕ್ತರ ದುರಿತ, ಎಲ್ಲಾ ರೀತಿಯಾಗಿರ್ತಕ್ಕಂತಹ ಭಕ್ತರ ಅಪಮೃತ್ಯು ಪಾಪ ಎಲ್ಲವನ್ನ ನಿವಾರಣೆ ಮಾಡುತ್ತಾ ಭಗವಂತ ಹೇಗಿದ್ದಾನೆ, ಹಿಂಕಾರ ನಿಧನ. ಇಲ್ಲಿ ಹೇಳ್ತಾರೆ ಹಿಂಕಾರ ನಾಮಕ ಪ್ರದ್ಯುಮ್ನ, ನಿಧನೋ ಸಂಕರ್ಷಣ, ನಿಧನ ನಾಮಕ ಸಂಕರ್ಷಣ, ಈ ರೀತಿಯಾದ ರೂಪಗಳಿಂದ ಭಗವಂತ ಪ್ರಥಮ ರೂಪದಿ ಪಿತೃಗಳನೇ ಪೊರೆವಾ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ಸಾಮ ಪ್ರತಿಪಾದ್ಯ ರೂಪಗಳಿಂದಲೇನೆ ಭಗವಂತ ಪಿತೃಗಳನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ. ಅಂದರೆ ಹಿಂಕಾರ ನಾಮಕ ಪ್ರದ್ಯುಮ್ನ, ನಿಧರನಾಮಕ ಸಂಕರ್ಷಣ, ಆ ನಿಧರನಾಮಕ ಸಂಕರ್ಷಣ ರೂಪದಿಂದಲೇನೆ ಪಿತೃಗಳನ್ನ ಸ್ವಾಮಿ ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬುದನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಅಲ್ಲಿ ಹಿಂಕಾರ ಪ್ರದ್ಯುಮ್ನ ನಿಧನ ಸಂಕರ್ಷಣ ಅಂತಾದರೆ ಪ್ರಸ್ತಾವ ಯಾರು, ವಾಸುದೇವ. ಈ ವಾಸುದೇವನನ್ನ ಏನಂತ ಕರೀಬೇಕು ಅಂದ್ರೆ ಪ್ರಥಮ ಅಂದ್ರು. ಹಿಂಕಾರ ನಿಧನ ಪ್ರಥಮ ರೂಪದಿ ಪಿತೃಗಳನ್ನೇ ಪೊರೆವ, ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳಿಂದ ಭಗವಂತ ಪಿತೃಗಳನ್ನು ರಕ್ಷಣೆ ಮಾಡುತ್ತಾನೆ. ವಾಸುದೇವನಿಗೆ ಪ್ರಥಮ ಅಂತ ಯಾಕೆ ಹೆಸರು ಅಂದ್ರೆ ಪ್ರಸ್ತಾವ ನಾಮಕ ಸಾಮ ಪ್ರತಿಪಾದ್ಯನಾದ್ದರಿಂದ ಭಗವಂತನಿಗೆ ಪ್ರಸ್ತಾವ ಅಂತ ಹೆಸರು. ದೇವರಿಗೆ ಪ್ರಸ್ತಾವ ಅಂತ ಯಾಕೆ ಹೆಸರು ಅಂತ ಹೇಳಿದರೆ ಪ್ರಥಮ ಅವತಾರ ರೂಪತ್ವಾದ ಪ್ರಸ್ತಾವ ನಾಮ. ಮೊದಲನೇ ಅವತಾರ ರೂಪ ಅಂತ, ಮೂಲ ರೂಪ ನಾರಾಯಣ. ನಾರಾಯಣ ನಾಲ್ಕು ರೂಪಗಳನ್ನು ಸ್ವೀಕಾರ ಮಾಡಿದ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳನ್ನು ಸ್ವೀಕಾರ ಮಾಡಿದ. ಅದರಲ್ಲಿ ಯಾವುದು ಮೊದಲು ಬಂದದ್ದು ಅಂದ್ರೆ ವಾಸುದೇವ ರೂಪ. ಅದರಿಂದ ಇದನ್ನ ಪ್ರಥಮ ಅಂತ ಕರೀತಾರೆ. ಅದಕ್ಕೆ ಚೆನ್ನಾಗಿ ದಾಸರಾಯರ ಮಾತುಗಳು ಸ್ವಲ್ಪ ಗೊತ್ತಿಲ್ಲದಿದ್ರೆ ಅರ್ಥವೇ ಆಗಲ್ಲ, ವ್ಯಾಖ್ಯಾನಕಾರ ಇಲ್ಲದಿದ್ರೆ ಬುಡಮೇಲೂ ಗೊತ್ತಾಗಲ್ಲ. ಯಾಕಂದ್ರೆ ದಾಸರಾಯರ ಮಾತನ್ನ ಅರ್ಥ ಮಾಡಿಕೋಬೇಕಂದ್ರೆ ಶಾಸ್ತ್ರದ ಹಿನ್ನೆಲೆ ಇರಲೇಬೇಕು, ಇಲ್ಲ ಅಪಾರ್ಥ ಜಾಸ್ತಿ ಆಗ್ಬಿಡುತ್ತೆ. ಅವರೇನು ಹಾಗೆ ಹೇಳಿಲ್ಲ, ನಾವು ಮಾಡ್ಕೊಂಡ್ಬಿಡ್ತೀವಿ. ಒಂದು ಕಡೆ ಹೇಳ್ತಾರೆ, ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ, ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ, ಪ್ರಧಾನ ಪುರುಷೇಶ ನಲಿ ಭಕ್ತಿಯ ಬೇಡು ಕೊಂಡಾಡು ಅಂತಾರೆ. ದೇವರಲ್ಲಿ ಭಕ್ತಿ ಬೇಡು, ಜ್ಞಾನ ಬೇಡು, ಕರ್ಮ ವಿಧಿ ನಿಷೇಧ ಏನು ನೋಡ್ಬೇಡ, ಏ ಖುಷಿ ಬಂದಂದು ಮಾಡ್ಬೇಡ, ಏನು ಪ್ರಾಬ್ಲಮ್ ಇಲ್ಲ. ಈಗ ಅರ್ಥ ಮಾಡಿದ್ರೆ ಗತಿ ಏನು? ಬಹಳ ಜನ ಹಾಗೇ ಮಾಡ್ಲಿಕ್ಕೆ ಹೋಗ್ತಾರೆ, ವಿಧಿ ನಿಷೇಧಗಳೇನು ನೋಡದೆ ಮಾಡು ಅಂತ. ಇದು ದಾಸರಾಯರ ಮತದ ಅಂದ್ರೆ ಅಲ್ಲ, ಯಥಾವತ ಟ್ರಾನ್ಸ್ಲೇಷನ್. ಕೃಷ್ಣನ 8ನೇ ಅಧ್ಯಾಯ ಗೀತೆಯ ತರ್ಜುಮೆ, 7ನೇ ಅಧ್ಯಾಯ 8ನೇ ಅಧ್ಯಾಯದ ತರ್ಜುಮೆ ಕೊಡ್ತಾರೆ. ನಿಷ್ಕಾಮ ಕರ್ಮವನ್ನು ಮಾಡು ಅಂತ ಹೇಳ್ತಾರೆ. ಆ ನಿಷ್ಕಾಮ ಕರ್ಮದ ಲಕ್ಷಣ ಏನು ಅಂದ್ರೆ ಅಲ್ಲಿ ಹೇಳ್ತಾರೆ, ವಿಧಿ ನಿಷೇಧಗಳೇನು ನೋಡದಲೇ ಮಾಡಬೇಕು ಅಲ್ಲೂ ಬರುತ್ತೆ. ಏನು ವಿಧಿ ನಿಷೇಧಗಳು ಬಿಟ್ಟು ಮಾಡುವುದು ಅಂದ್ರೆ ಏನು ಅಂದ್ರೆ, ಹೀಗಿದೆ ಪರಿಸ್ಥಿತಿ. ವಿಧಿ ಎಂಬುದು ಸಾಮಾನ್ಯವಾಗಿ ನಾವು ಮಾಡೋದು ಯಾವುದೋ ಒಂದು ಪ್ರಯೋಜನಕ್ಕಾಗಿ, ಇದು ಮಾಡು ಇದು ಸಿಗುತ್ತೆ, ಇದು ಮಾಡು ಇದು ಸಿಗುತ್ತೆ, ಯಾವುದೋ ಒಂದು ಪ್ರಯೋಜನಕ್ಕಾಗಿ ವಿಧಿ. ಹೀಗ್ ಮಾಡಿದೀಯಾ ಹಳಾಕ್ತಿಯ ಅಂದರೆ ಹೆದರಿಕೊಂಡು ನಿಷೇಧ, ಹೆದರಿಕೊಂಡು ನಿಷೇಧ, ಯಾವುದೋ ಒಂದು ಬಯಸಿ ವಿಧಿ. ಈ ತರ ವಿಧಿ ನಿಷೇಧಗಳು ಮಾಡಬೇಡ. ಮತ್ತಿನೇನು ಮಾಡಬೇಕು ಅಂದ್ರೆ, ದೇವರ ಪ್ರೀತಿಗಾಗಿ ವಿಧಿ, ದೇವರ ಪ್ರೀತಿಗಾಗಿ ನಿಷೇಧ, ಈ ಎರಡನ್ನೂ ಮಾಡಬೇಕೆಂಬುದು ದಾಸರಾಯರ ತಾತ್ಪರ್ಯ ಇದ್ದಾಗ ಎರಡೂ ಬಿಟ್ಟು ಬಿಡು ಅಂತ ನಾವು ಅರ್ಥ ಮಾಡಿದ್ರೆ ಗತಿ ಏನು? ಅದರಿಂದ ಎಚ್ಚರದಿಂದ ದಾಸರಾಯರ ಮಾತಿಗೆ ತುಂಬಾ ಅರ್ಥ ಮಾಡಬೇಕಾಗುತ್ತೆ. ಹಾಗೆ ಎಲ್ಲರೂ ಇಡುವ ಜಾಗ ಯಾವುದು ಅಂದ್ರೆ ದತ್ತಸ್ವಾತಂತ್ರ ಸಂಧಿ. ದತ್ತಸ್ವಾತಂತ್ರ ಸಂಧಿ ಬಂದ ಕೂಡಲೇ ದಬ್ಬಂತ ಬಿಡೋದಾಗುತ್ತೆ. ಏನದು? ದೇವರು ಸ್ವಾತಂತ್ರ್ಯ ಕೊಟ್ಟ ಅಂತ ಹೇಳಿಬಿಡುತ್ತಾರೆ ಶಬ್ದ. ದಾಸರಾಯರಿಗೆ ಅದರಲ್ಲಿ ಎಂಥ ತಾತ್ಪರ್ಯ ಇದೆ ಎಂಬುದು ಗಮನಿಸದೆ ನಾವು ಹೋಗಿಬಿಟ್ರೆ ಹೇಗೆ? ದೇವ ತನ್ನೊಳಗಿದ್ದ ಅಪಾರ ಸ್ವಾತಂತ್ರ್ಯ ಗುಣವ, ನಿಜ ಗುಣವ ಅಂತ ಹೇಳ್ತಾರೆ, ಕೊಟ್ಟ ಅಂತ ಹೇಳ್ತಾರೆ. ಇಲ್ಲಿ ಹೇಳಬೇಕಾಗಿದ್ದು, ದಾಸರಾಯರು ಏನು ಗೊತ್ತಿಲ್ಲದವರಲ್ಲ, ಶಾಸ್ತ್ರ ಅಧ್ಯಯನ ಮಾಡಿದವರು, ಅಪರೋಕ್ಷ ಜ್ಞಾನಿಗಳು. ಅದಕ್ಕೆ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಪ್ರಶ್ನೆ ಬಂದರೆ ಉತ್ತರ ಕೊಡ್ತಾರೆ, ಮೆಣಸಿನಕಾಯಿ ಅದರಲ್ಲಿ ಖಾರ ಇದೆ, ಹೌದಾ? ಮೆಣಸಿನಕಾಯಿಗೂ ಖಾರಕ್ಕೂ ಭೇದ ಇದೆಯಾ? ಇಲ್ಲ. ಮೆಣಸಿನಕಾಯಿ ಬೇರೆ ಅಲ್ಲ, ಖಾರ ಬೇರೆ ಅಲ್ಲ. ಖಾರ ಮೆಣಸಿನಕಾಯಿಯ ಗುಣ, ಗುಣಗುಣಿಗಳಿಗೆ ಅಭೇದ. ಹಾಗೆ ದೇವರ ಸ್ವಾತಂತ್ರ್ಯ ಅಂದ್ರೂ ದೇವರು ಅಂದ್ರೂ ಒಂದೇ, ದೇವರು ಬೇರೆ, ದೇವರ ಸ್ವಾತಂತ್ರ್ಯ ಬೇರೆ ಅಲ್ಲ. ಹಾಗಾದರೆ ತನ್ನ ಅಪಾರ ಸ್ವಾತಂತ್ರ್ಯ ಗುಣವ ಅಂತ ಹೇಳಿ ಏನು ಹೇಳುತ್ತಾರೆ? ಆ ಗುಣವನ್ನ ಎಲ್ಲರಿಗೂ ವಿಭಾಗ ಮಾಡಿಕೊಟ್ಟ. ಅಂದ್ರೆ ದೇವರಿಂದ ಸ್ವಾತಂತ್ರ್ಯ ಕಿತ್ತಿ ಕತ್ತರಿಸಿ ಕೊಡಬೇಕು. ಹೇಗಾಗುತ್ತರಿ? ದೇವರು ದೇವರು ಸ್ವಾತಂತ್ರ್ಯ ಬೇರೆ ಅಲ್ಲ. ಮತ್ತೆ ಕೊಡ್ಲಿಕ್ಕಾಗತ್ತಾ? ಕೊಟ್ಟ ಅಂತ ಶಬ್ದ ಪ್ರಯೋಗ ಮಾಡಿದರೆ ಅಲ್ಲೇನೋ ಇದೆ ಅಂತ ಅರ್ಥ ಅಂದ್ರು. ಏನಿದೆ ಕೊಟ್ಟ ಅಂದ್ರೆ? ವ್ಯಾಖ್ಯಾನಕಾರ ಚೆನ್ನಾಗಿ ಬರೀತಾರೆ, ದತ್ತ ಸ್ವಾತಂತ್ರ್ಯಾಖ್ಯ ರೂಪೇಣ ಜೀವೇ ಪ್ರವೇಶ ಅಂತ. ತಾನೇ ಜೀವನೊಳಗೆ ನಿಂತು ಅವನ ಕೈಕಾಲುಗಳು ಕದಲಿಸೋದು ಮೊದಲಾದ ಎಲ್ಲ ಕೆಲಸ ಮಾಡಿಸಲಿಕ್ಕೆ ತನ್ನ ಶಕ್ತಿಯನ್ನು ಪ್ರಕಟ ಮಾಡಿದ, ಅದು ದತ್ತ ಸ್ವಾತಂತ್ರ್ಯ ಅಂದರು. ಸ್ವಾತಂತ್ರ್ಯವನ್ನ ಬ್ರಹ್ಮದೇವರಲ್ಲಿ ತುಂಬಾ ಕೊಟ್ಟ, ಮಿಕ್ಕವರಲ್ಲಿ ಕಡಿಮೆ ಕಡಿಮೆ ಕೊಟ್ಟ ಅಂದರು. ಅರ್ಥ ಏನು? ಬ್ರಹ್ಮದೇವರಿಂದ ತುಂಬಾ ಕೆಲಸ ಆಗಬೇಕು. ಬ್ರಹ್ಮದೇವರಿಂದ ಎಷ್ಟು ಕೆಲಸ ಆಗಬೇಕೋ ಆ ಅಂದರೆ ತಾನು ಬ್ರಹ್ಮದೇವರಲ್ಲಿ ನಿಂತು ಕೆಲಸ ಮಾಡಿಸಲಿಕ್ಕೆ ಎಷ್ಟು ಶಕ್ತಿ ಪ್ರಕಟ ಮಾಡಬೇಕೋ ಅಷ್ಟು ಪ್ರಕಟ ಮಾಡಿದ. ನಮ್ಮಲ್ಲಿ ತಿನ್ನೋದು ಮಲಗಿರೋದು ಇನ್ನೇನಿಲ್ಲ, ಅದಕ್ಕೆ ಅಷ್ಟೇ ಶಕ್ತಿ ಪ್ರಕಟ ಮಾಡಿದ. ದೇವರು ಪ್ರಕಟ ಮಾಡಿದ ಶಕ್ತಿಯ ಪರ್ಸೆಂಟೇಜ್ ಅಷ್ಟೇ ಹೊರತು ಅದು ದೇವರು ನಮಗೆ ಕಿತ್ತಿಕೊಟ್ಟ ಸ್ವಾತಂತ್ರ್ಯದ ಪರ್ಸೆಂಟೇಜ್ ಅಲ್ಲ. ಬಹಳ ದಿನ ಏನ್ ತಿಳ್ಕೊಂತಾರೆ, ನಮಗೆ ಸ್ವಾತಂತ್ರ್ಯ ಇಲ್ರಿ, ನಾವು ಒಪ್ಪೋಣ, ದೇವರು ದತ್ತ ಸ್ವಾತಂತ್ರ್ಯ ಕೊಟ್ಟಾನಲ್ಲ ಅದು ಬಳಸ್ಕೊಂಡೆಲ್ಲ ಮಾಡಿಬಿಡೋಣ. ಏನು ಕೊಟ್ಟನು ಏನು ಬಳಸ್ಕೊಂತಾರೋ ಇವರು ಅರ್ಥವೇ ಆಗಲ್ಲ. ಅದೇನೋ ಟ್ಯಾಬ್ಲೆಟ್ ತರ ನುಂಗ್ಬಿಟ್ಟು ಟಕ್ ಅಂತ ಕೆಲಸ ಮಾಡೋ ತರ ಅಪಾರ್ಥಮಯ. ಭಗವಂತ ಆತನ ಗುಣಗಳಿಗೂ ಆತನಿಗೂ ಅಭೇದ. ಭೇದ ಯಾರು ತಿಳಿಯುತ್ತಾರೋ ಭೀಕರವಾದ ದುರ್ಗತಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಹೇಳಿದೆ? ದಾಸರಾಯರ ಮಾತುಗಳು ಶಾಸ್ತ್ರದಲ್ಲಿ ಇದ್ದದ್ದನ್ನೇ ಹೇಳ್ತಾ ಇದೆ. ಅಪಾರ್ಥ ಮಾಡಿಕೊಳ್ಳುವವರಿಗೆ ಅಷ್ಟೇ ಅವಕಾಶ ಕೊಡುತ್ತೆ. ಯಾಕೆ? ವೇದವ್ಯಾಸರ ಶೈಲಿ. ವೇದವ್ಯಾಸರು ಭಾಗವತ ಬರೆದರು, ಬೇರೆಯವರು ಹಿಡಿತಾರೆ ಭಾಗವತ, ಅವರು ಪಾರಾಯಣ ಮಾಡುತ್ತಾರೆ. ಅವರಿಗೆ ಬೇಕಾದ ಅರ್ಥ ಅವರಿಗಾಗ್ಲಿ ಅಂತ ಕೊಟ್ರು, ನಮಗೆ ಬೇಕಾದಷ್ಟ ನಮಗಾಗ್ಲಿ ಅಂತ ಕೊಟ್ರು, ಒಂದೇ ಶಬ್ದಕ್ಕೆ ನಾನಾ ಅರ್ಥ ಆಗ್ಲಿ ಅಂತ ಕೊಟ್ರು. ಯಾಕೆ? ಯಾರ್ಯಾರ ಸಾಧನ ಅವರವರಿಗೆ ಆಗಲಿ ಅಂತ. ಆ ರೀತಿಯಲ್ಲಿ ಹಿಂಕಾರ ನಿಧನ ಪ್ರಥಮ ರೂಪದಿ ಪಿತೃಗಳನೇ ಪೊರೆವಾ ಅಂತ ದಾಸರಾಯರು ತಿಳಿಸಿಕೊಟ್ಟಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಮತ್ತು 7 ಗಂಟೆಗೆ ಸೇರೋಣ.